ಓಂ ಶಾಂತಿ. ತಾರೀಕು 28/2/2024, ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಭಾರತವಾಸಿಗಳಿಗೆ ಸಿದ್ಧ ಮಾಡಿ ಹೇಳಿ, ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ. ಗೀತೆಯಿಂದಲೇ ಮತ್ತೆ ಶ್ರೀಕೃಷ್ಣನ ಜಯಂತಿಯಾಗುತ್ತದೆ. ಪ್ರಶ್ನೆ: ಯಾವುದೇ ಧರ್ಮಸ್ಥಾಪನೆಗೆ ಮುಖ್ಯ ಆಧಾರ ಏನಾಗಿದೆ? ಧರ್ಮಸ್ಥಾಪಕರು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಅದನ್ನು ತಂದೆಯು ಮಾಡುತ್ತಾರೆ. ಉತ್ತರ: ಯಾವುದೇ ಧರ್ಮಸ್ಥಾಪನೆಗಾಗಿ ಪವಿತ್ರತೆಯ ಬಲ ಬೇಕು. ಎಲ್ಲಾ ಧರ್ಮಗಳು ಪವಿತ್ರತೆಯ ಬಲದಿಂದ ಸ್ಥಾಪನೆಯಾಯಿತು. ಆದರೆ ಯಾವುದೇ ಧರ್ಮಸ್ಥಾಪಕರು ಯಾರನ್ನೂ ಪಾವನರನ್ನಾಗಿ ಮಾಡುವುದಿಲ್ಲ. ಏಕೆಂದರೆ ಯಾವಾಗ ಧರ್ಮಸ್ಥಾಪನೆಯಾಗುತ್ತದೆಯೋ ಆಗ ಮಾಯೆಯ ರಾಜ್ಯವಿರುತ್ತದೆ. ಆದ್ದರಿಂದ ಎಲ್ಲರೂ ಪತೀತರಾಗಲೇಬೇಕು. ಪತೀತರನ್ನು ಪಾವನರನ್ನಾಗಿ ಮಾಡುವುದು ತಂದೆಯದೇ ಕರ್ತವ್ಯವಾಗಿದೆ. ಅವರೇ ಪಾವನರಾಗುವ ಶ್ರೀಮತವನ್ನು ಕೊಡುತ್ತಾರೆ. ಗೀತೆ: ಈ ಪಾಪದ ಪ್ರಪಂಚದಿಂದ. ಓಂ ಶಾಂತಿ. ಈಗ ಮಕ್ಕಳು ಪಾಪದ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಮತ್ತು ಪುಣ್ಯದ ಪ್ರಪಂಚ ಅಥವಾ ಪಾವನ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಿಳಿದಿದ್ದೀರಿ. ವಾಸ್ತವದಲ್ಲಿ ಪಾಪದ ಪ್ರಪಂಚವು ಈ ಭಾರತವೇ ಆಗಿದೆ. ಮತ್ತೆ ಈ ಭಾರತವೇ ಪುಣ್ಯದ ಪ್ರಪಂಚ ಸ್ವರ್ಗವಾಗುತ್ತದೆ? ಭಾರತವೇ ಸ್ವರ್ಗವಾಗಿತ್ತು, ಭಾರತವೇ ನರಕವಾಗಿದೆ. ಏಕೆಂದರೆ ಕಾಮಚಿತೆಯ ಮೇಲೆ ಸುಡುತ್ತಿರುತ್ತಾರೆ. ಅಲ್ಲಿ ಕಾಮಚಿತೆಯ ಮೇಲೆ ಯಾರೂ ಸುಡುವುದಿಲ್ಲ, ಕಾಮಚಿತೆಯೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಕಾಮಚಿತೆ ಇರುತ್ತದೆ ಎಂದು ಹೇಳುವುದೂ ಇಲ್ಲ. ಇವು ತಿಳಿಯುವ ಮಾತುಗಳಾಗಿವೆ ಅಲ್ಲವೇ? ಮೊಟ್ಟ ಮೊದಲು ಪ್ರಶ್ನೆಯು ಉದ್ಭವಿಸುತ್ತದೆ, ಯಾವ ಭಾರತವು ಪತಿತ ದುಃಖಿ ಆಗಿದೆಯೋ ಅದೇ ಭಾರತವು ಪಾವನ ಸುಖಿಯಾಗಿತ್ತು, ಆದಿಸನಾತನ ಹಿಂದೂ ಧರ್ಮವಿತ್ತೆಂದು ಹೇಳುತ್ತಾರೆ. ಈಗ ಆದಿಸನಾತನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಆದಿ ಎಂದರೇನು ಮತ್ತು ಸನಾತನ ಎಂದರೇನು? ಆದಿ ಎಂದರೆ ಸತ್ಯಯುಗ ಅಂದಾಗ ಸತ್ಯಯುಗದಲ್ಲಿ ಯಾರಿದ್ದರು? ಇದಂತೂ ಎಲ್ಲರಿಗೂ ತಿಳಿದಿದೆ, ಲಕ್ಷ್ಮೀನಾರಾಯಣರು ಇದ್ದರು. ಅವಶ್ಯಕವಾಗಿ ಸತ್ಯಯುಗವನ್ನು ಸ್ಥಾಪನೆ ಮಾಡುವವರು ಪರಮಪಿತ ಪರಮಾತ್ಮನಾಗಿದ್ದಾರೆ. ಇವರು ಪರಮಾತ್ಮನ ಸಂತಾನನಾಗಿದ್ದರು. ಆದರೆ ಈ ಸಮಯದಲ್ಲಿ ತಮ್ಮನ್ನು ಅವರ ಸಂತಾನರೆಂದು ತಿಳಿಯುವುದಿಲ್ಲ. ಒಂದು ವೇಳೆ ಸಂತಾನರೆಂದು ತಿಳಿಯುವುದೇ ಆದರೆ ತಂದೆಯನ್ನು ಸಹ ತಿಳಿಯುತ್ತಿದ್ದರು. ಆದರೆ ತಂದೆಯನ್ನಂತೂ ತಿಳಿದುಕೊಂಡೇ ಇಲ್ಲ. ಈಗ ಹಿಂದೂ ಧರ್ಮವಂತೂ ಗೀತೆಯಲ್ಲಿಲ್ಲ. ಗೀತೆಯಲ್ಲಂತೂ ಭಾರತದ ಹೆಸರಿದೆ, ಹಿಂದೂ ಮಹಾಸಭೆ ಎಂದು ಅವರು ಕರೆಸಿಕೊಳ್ಳುತ್ತಾರೆ. ಈಗ ಶ್ರೀಮದ್ ಭಗವದ್ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ, ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವಜಯಂತಿ ಯಾವಾಗ ಆಯಿತು ಎಂಬುದನ್ನು ತಿಳಿಯಬೇಕು. ನಂತರ ಕೃಷ್ಣನ ಜಯಂತಿಯಾಗಿದೆ. ಈಗ ನೀವು ಮಕ್ಕಳು ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ. ಶಿವಜಯಂತಿಯ ನಂತರ ಗೀತಾ ಜಯಂತಿಯಾಗಿದೆ, ಗೀತಾ ಜಯಂತಿಯ ನಂತರ ಕೃಷ್ಣ ಜಯಂತಿಯಾಗಿದೆ. ಗೀತಾ ಜಯಂತಿಯಿಂದಲೇ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಮತ್ತೆ ಗೀತಾ ಜಯಂತಿಯ ಜೊತೆ ಮಹಾಭಾರತದ ಸಂಬಂಧವೂ ಇದೆ. ಆದರೆ ಅದರಲ್ಲಿ ಯುದ್ಧದ ಮಾತು ಬರುತ್ತದೆ. ಯುದ್ಧದ ಮೈದಾನದಲ್ಲಿ ಮೂರು ಸೈನ್ಯಗಳಿತ್ತೆಂದು ತೋರಿಸುತ್ತಾರೆ. ಯಾದವರು, ಕೌರವರು ಮತ್ತು ಪಾಂಡವರನ್ನು ತೋರಿಸುತ್ತಾರೆ. ಯಾದವರು ಅಣ್ವಸ್ತ್ರಗಳನ್ನು ತಯಾರಿಸುತ್ತಾರೆ, ಅಲ್ಲಿ ಮದ್ಯಪಾನ ಸೇವಿಸಿದರು ಮತ್ತು ಅಣ್ವಸ್ತ್ರಗಳನ್ನು ತಯಾರಿಸಿದರು. ನೀವು ತಿಳಿದಿದ್ದೀರಿ, ಈಗ ಅವಶ್ಯಕವಾಗಿ ಆ ಅಣ್ವಸ್ತ್ರಗಳು ತಯಾರಾಗುತ್ತಿವೆ. ಇವರು ತಮ್ಮ ಕುಲದ ವಿನಾಶ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರೊಂದಿಗೆ ಹೊಡೆದಾಡುತ್ತಿರುತ್ತಾರೆ. ಎಲ್ಲರೂ ಕ್ರಿಶ್ಚಿಯನ್ನರೇ, ಅವರೇ ಯುರೋಪ್ ವಾಸಿ ಯಾದವರಾದರು ಅಂದಾಗ ಒಂದು ಅವರ ಸಭೆಯಾಗಿದೆ, ಅವರ ವಿನಾಶವಾಯಿತು. ಪರಸ್ಪರ ಎಲ್ಲರೂ ಬಂದು ಬಿಡುತ್ತಾರೆ. ಆದರೆ ಅಲ್ಲಿ ಕೌರವ ಮತ್ತು ಪಾಂಡವರಿದ್ದಾರೆ. ಕೌರವರು ಸಹ ವಿನಾಶ ಹೊಂದಿದರು ಮತ್ತು ಪಾಂಡವರದು ವಿಜಯ ಆಯಿತು ಅಂದಾಗ ಈಗ ಪ್ರಶ್ನೆಯು ಉದ್ಭವಿಸುತ್ತದೆ, ಗೀತೆಯ ಭಗವಂತ ಯಾರು? ಯಾರು ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜನನ್ನಾಗಿ ಮಾಡಿದರು ಅಥವಾ ಪಾವನ ಪ್ರಪಂಚದ ಸ್ಥಾಪನೆ ಮಾಡಿದರು? ಏನು ಶ್ರೀಕೃಷ್ಣ ಬಂದನೆ? ಕೌರವರಂತೂ ಕಲಿಯುಗದಲ್ಲಿದ್ದರು, ಕೌರವ ಪಾಂಡವ ಸಮಯದಲ್ಲಿ ಶ್ರೀಕೃಷ್ಣನು ಹೇಗೆ ಬರಲು ಸಾಧ್ಯ? ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಸತ್ಯಯುಗದ ಆದಿಯಲ್ಲಿ 16 ಕಲೆಗಳು ಇತ್ತು. ಶ್ರೀಕೃಷ್ಣನ ನಂತರ ತ್ರೇತಾಯುಗದಲ್ಲಿ ರಾಮನದು 14 ಕಲೆಗಳಾಯಿತು. ಶ್ರೀಕೃಷ್ಣನು ರಾಜರಿಗೂ ರಾಜ ಅಥವಾ ರಾಜಕುಮಾರರಿಗೂ ರಾಜಕುಮಾರ. ವಿಕಾರಿ ರಾಜಕುಮಾರರು ಸಹ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ. ಏಕೆಂದರೆ ಶ್ರೀಕೃಷ್ಣನು ಸತ್ಯಯುಗದ 16 ಕಲ ಸಂಪೂರ್ಣ ರಾಜನಾಗಿದ್ದನು. ನಾವು ವಿಕಾರಿಯಾಗಿದ್ದೇವೆಂದು ಅವರಿಗೆ ಗೊತ್ತಿದೆ. ಅವಶ್ಯಕವಾಗಿ ರಾಜಕುಮಾರರು ಸಹ ಹೀಗೆಯೇ ಹೇಳುತ್ತಾರಲ್ಲವೇ. ಶಿವ ಜಯಂತಿಯೂ ಇದೆ. ದೊಡ್ಡ ದೊಡ್ಡ ಮಂದಿರಗಳು ಸಹ ಅವರದೇ ಆಗಿದೆ. ಅವು ನಿರಾಕಾರ ಶಿವನ ಮಂದಿರವಾಗಿದೆ. ಅವರನ್ನೇ ಪರಮಪಿತ ಪರಮಾತ್ಮನೆಂದು ಹೇಳುತ್ತಾರೆ. ಬ್ರಹ್ಮ ವಿಷ್ಣು ಶಂಕರನು ಸಹ ದೇವತೆಗಳೇ ಆದರು. ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಿಸಲಾಗುತ್ತದೆ. ಈಗ ನೋಡಿ, ಶಿವ ಜಯಂತಿಯು ಬರುತ್ತಿದೆ. ಈಗ ಶಿವನನ್ನೇ ಜ್ಞಾನ ಸಾಗರ ಅರ್ಥಾತ್ ಸೃಷ್ಟಿಯನ್ನು ಪಾವನ ಮಾಡುವ ಪರಮಪಿತ ಪರಮಾತ್ಮನೆಂಬುದನ್ನು ಸಿದ್ಧ ಮಾಡಿ ತೋರಿಸಬೇಕು. ಗಾಂಧೀಜಿಯೂ ಸಹ ಹಾಡುತ್ತಿದ್ದರು, ಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅಂದ ಮೇಲೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಶಿವ ಜಯಂತಿಯು ಗೀತಾ ಜಯಂತಿಯೇ ಅಥವಾ ಕೃಷ್ಣ ಜಯಂತಿಯು ಗೀತಾ ಜಯಂತಿಯೇ? ಈಗ ಕೃಷ್ಣ ಜಯಂತಿ ಎಂದು ಸತ್ಯಯುಗದಲ್ಲಿ ಹೇಳುತ್ತಾರೆ. ಶಿವ ಜಯಂತಿಯು ಯಾವಾಗ ಆಗಿತ್ತು ಎಂದು ಯಾರಿಗೂ ತಿಳಿದಿಲ್ಲ. ಶಿವನಂತೂ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ. ಅವರು ಸಂಗಮಯುಗದಲ್ಲಿ ಸೃಷ್ಟಿಯನ್ನು ರಚಿಸಿದರು. ಸತ್ಯಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯವಿತ್ತು ಅಂದ ಮೇಲೆ ಅವಶ್ಯಕವಾಗಿ ಮೊದಲು ಶಿವ ಜಯಂತಿಯಾಗಿರಬೇಕು. ಮಕ್ಕಳು ಬ್ರಾಹ್ಮಣ ಕುಲಭೂಷಣರು ಯಾರು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರಿಗೆ ಈ ಮಾತುಗಳನ್ನು ಬುದ್ಧಿಯಲ್ಲಿ ತರಬೇಕು. ಭಾರತವಾಸಿಗಳಿಗೆ ಶಿವ ಜಯಂತಿಯೇ ಗೀತಾ ಜಯಂತಿ ಎಂದು ಹೇಗೆ ಸಿದ್ಧ ಮಾಡಿ ತಿಳಿಸುವುದು? ನಂತರ ಗೀತೆಯಿಂದಲೇ ಕೃಷ್ಣ ಜಯಂತಿ ಆಗುತ್ತದೆ ಅಥವಾ ರಾಜಾದಿರಾಜನ ಜಯಂತಿ ಆಗುತ್ತದೆ. ಕೃಷ್ಣನು ಪಾವನ ಪ್ರಪಂಚದ ರಾಜನಾಗಿದ್ದನು. ಅಲ್ಲಂತೂ ರಾಜ್ಯಭಾಗ್ಯವಿದೆ. ಅಲ್ಲಿ ಶ್ರೀಕೃಷ್ಣನು ಜನ್ಮ ಪಡೆದು ಗೀತೆಯನ್ನಂತೂ ಹೇಳಲಿಲ್ಲ. ಮತ್ತು ಸತ್ಯಯುಗದಲ್ಲಿ ಮಹಾಭಾರತ ಯುದ್ಧ ಮೊದಲಾದವುಗಳ ಆಗಲು ಸಾಧ್ಯವಿಲ್ಲ. ಇದು ಅವಶ್ಯಕವಾಗಿ ಸಂಗಮದಲ್ಲಿಯೇ ಆಗಿರಬೇಕು. ನೀವು ಮಕ್ಕಳು ಬಹಳ ಚೆನ್ನಾಗಿ ಈ ಮಾತುಗಳ ಬಗ್ಗೆ ತಿಳಿಸಬೇಕು. ಪಾಂಡವ ಮತ್ತು ಕೌರವರ ಸಭೆಯು ಪ್ರಸಿದ್ಧವಾಗಿದೆ. ಶ್ರೀಕೃಷ್ಣನನ್ನು ಪಾಂಡವ ಪತಿಯಾಗಿ ತೋರಿಸುತ್ತಾರೆ. ಕೃಷ್ಣನ ಸಹ ಜ್ಞಾನವನ್ನು ಮತ್ತು ಸಹಜ ರಾಜಯೋಗವನ್ನು ಕಲಿಸಿದನೆಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ. ವಿಜಯ ಪಾಂಡವರದಾಗಿದೆ. ಯಾರಿಗೆ ಪರಮಪಿತ ಪರಮಾತ್ಮನು ಸಹಜ ರಾಜಯೋಗವನ್ನು ಕಲಿಸಿದರು ಅವರೇ 21 ಜನ್ಮಗಳಿಗೆ ಸೂರ್ಯವಂಶಿ ಚಂದ್ರವಂಶಿಯಾಗಿದ್ದರು ಅಂದಾಗ ಇದನ್ನು ಮೊಟ್ಟ ಮೊದಲು ಹಿಂದೂ ಮಹಾಸಭೆಯವರಿಗೆ ತಿಳಿಸಬೇಕು. ಸಭೆಗಳಂತೂ ಬಹಳಷ್ಟಿವೆ, ಲೋಕಸಭೆ, ರಾಜ್ಯಸಭೆ. ಈ ಹಿಂದೂ ಸಭೆಯು ಮುಖ್ಯವಾಗಿದೆ. ಹೇಗೆ 3 ಸೈನ್ಯಗಳಿಗೆಂದು ಗಾಯನವಿದೆ, ಯಾದವರು, ಕೌರವರು ಮತ್ತು ಪಾಂಡವರು, ಮತ್ತು ಇವರು ಇರುವುದು ಸಹ ಸಂಗಮದಲ್ಲಿಯೇ. ಈಗ ಸತ್ಯಯುಗದ ಸ್ಥಾಪನೆಯಾಗುತ್ತಾ ಇದೆ. ಕೃಷ್ಣನ ಜನ್ಮದ ತಯಾರಿಯಾಗುತ್ತಿದೆ. ಗೀತೆಯನ್ನು ಅವಶ್ಯವಾಗಿ ಸಂಗಮದಲ್ಲೇ ಹೇಳಲಾಗಿದೆ ಅಂದ ಮೇಲೆ ಈ ಸಂಗಮದಲ್ಲಿ ಯಾರನ್ನು ತರುವುದು? ಕೃಷ್ಣನಂತೂ ಬರಲು ಸಾಧ್ಯವಿಲ್ಲ. ಏಕೆಂದರೆ ಪಾವನ ಪ್ರಪಂಚವನ್ನು ಬಿಟ್ಟು ಪತಿತ ಪ್ರಪಂಚದಲ್ಲಿ ಬರಲು ಕೃಷ್ಣನಿಗೇನಾಗಿದೆ? ನಿಮಗೆ ತಿಳಿದಿದೆ, ಈಗ ಅವರು 84ನೇ ಜನ್ಮದಲ್ಲಿದ್ದಾರೆ. ಆದರೆ ಕೆಲವರು ಇವರನ್ನು ಶ್ರೀಕೃಷ್ಣನು ಎಲ್ಲಿ ನೋಡಿದರಲ್ಲೂ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆಂದು ತಿಳಿಯುತ್ತಾರೆ. ಎಲ್ಲದರಲ್ಲಿಯೂ ಕೃಷ್ಣನೇ ಕೃಷ್ಣನಿದ್ದಾನೆ, ಕೃಷ್ಣನೇ ಈ ರೂಪವನ್ನು ಧರಿಸಿದ್ದಾನೆ ಎಂದು ಕೃಷ್ಣನ ಭಕ್ತರು ಹೇಳುತ್ತಾರೆ. ಮತ್ತು ರಾಧೆಯ ಭಕ್ತರು ಎಲ್ಲಿ ನೋಡಿದರಲ್ಲಿ ರಾಧೆಯೇ ರಾಧೆ, ನಾನೂ ರಾಧೆ, ನೀವೂ ರಾಧೆ ಎಂದು ಹೇಳುತ್ತಾರೆ. ಅನೇಕ ಮಾತುಗಳಾಗಿಬಿಟ್ಟಿವೆ. ಅದರಲ್ಲಿ ಕೆಲವರು ಈಶ್ವರ ಸರ್ವವ್ಯಾಪಿ ಎಂದು ಹೇಳಿದರು, ಇನ್ನು ಕೆಲವರು ಕೃಷ್ಣನು ಸರ್ವವ್ಯಾಪಿ, ಕೆಲವರು ರಾಧೆಯು ಸರ್ವವ್ಯಾಪಿ ಎಂದು ಹೇಳಿದರು. ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಈಗ ನೀವು ಮಕ್ಕಳಿಗೂ ಸಹ ಹೇಗೆ ತಿಳಿಸಬೇಕೆಂದು ಶಕ್ತಿಯನ್ನು ಕೊಡುತ್ತಿದ್ದಾರೆ. ಹಿಂದೂ ಮಹಾಸಭೆಯವರಿಗೆ ತಿಳಿಸಿ ಅವರು ಈ ಮಾತುಗಳನ್ನು ಅರಿತುಕೊಳ್ಳುತ್ತಾರೆ. ಅವರು ತಮ್ಮನ್ನು ಧಾರ್ಮಿಕ ವ್ಯಕ್ತಿಗಳೆಂದು ತಿಳಿಯುತ್ತಾರೆ. ಸರ್ಕಾರವಂತೂ ಯಾವುದೇ ಧರ್ಮವನ್ನು ಒಪ್ಪುವುದಿಲ್ಲ. ತಾನೇ ಗೊಂದಲಕ್ಕೊಳಗಾಗಿ ಬಿಟ್ಟಿದೆ. ಶಿವಪರಮಾತ್ಮನು ನಿರಾಕಾರ ಜ್ಞಾನಸಾಗರನಾಗಿದ್ದಾನೆ, ಮತ್ತಾರಿಗೂ ಜ್ಞಾನಸಾಗರನೆಂದು ಹೇಳಲು ಸಾಧ್ಯವಿಲ್ಲ. ಅವರು ಯಾವಾಗ ಸನ್ಮುಖದಲ್ಲಿ ಬಂದು ಜ್ಞಾನವನ್ನು ಕೊಡುತ್ತಾರೆಯೋ ಆಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ರಾಜಧಾನಿಯು ಸ್ಥಾಪನೆಯಾಯಿತೆಂದರೆ ಮತ್ತೆ ಯಾವಾಗ ರಾಜ್ಯವನ್ನು ಕಳೆದುಕೊಳ್ಳುವರೋ ಆಗಲೇ ಸಮ್ಮುಖದಲ್ಲಿ ಬರುತ್ತಾರೆ ಅಂದಾಗ ನೀವು ಸಿದ್ಧ ಮಾಡಬೇಕು, ಶಿವಪರಮಾತ್ಮನು ನಿರಾಕಾರ ಜ್ಞಾನ ಸಾಗರನಾಗಿದ್ದಾರೆ. ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ. ಇದರ ಮೇಲೆ ನಾಟಕವನ್ನು ರಚಿಸಬೇಕು. ಅದರಿಂದ ಮನುಷ್ಯರ ಬುದ್ಧಿಯಿಂದ ಕೃಷ್ಣನ ಮಾತು ಹೊರಟು ಹೋಗುತ್ತದೆ. ನಿರಾಕಾರ ಶಿವ ಪರಮಾತ್ಮನಿಗೆ ಪತೀತ ಪಾವನನೆಂದು ಹೇಳಲಾಗುತ್ತದೆ. ಶಾಸ್ತ್ರ ಮೊದಲಾದ ಏನೆಲ್ಲವೂ ರಚಿಸಲ್ಪಟ್ಟಿದೆಯೋ ಅವೆಲ್ಲವೂ ಮನುಷ್ಯರ ಮತದಂತಿದೆ. ಅವೆಲ್ಲವೂ ಮನುಷ್ಯರೇ ರಚಿಸಿದ್ದಾರೆ. ತಂದೆಯ ಶಾಸ್ತ್ರವಂತೂ ಯಾವುದೂ ಇಲ್ಲ. ತಂದೆಯು ಹೇಳುತ್ತಾರೆ, ನಾನು ಮಕ್ಕಳ ಸಮ್ಮುಖದಲ್ಲಿ ಬಂದು ಭಿಕ್ಕಾರಿಯಿಂದ ರಾಜಕುಮಾರನನ್ನಾಗಿ ಮಾಡುತ್ತೇನೆ, ಮತ್ತೆ ನಾನು ಹೊರಟು ಹೋಗುತ್ತೇನೆ. ಈ ಜ್ಞಾನವನ್ನು ನಾನೇ ಸಮ್ಮುಖದಲ್ಲಿ ತಿಳಿಸುತ್ತೇನೆ. ಈ ಗೀತೆಯನ್ನು ತಿಳಿಸುವವರು ಬಲೆ ಗೀತೆಯನ್ನು ತಿಳಿಸುತ್ತಾರೆ. ಅಲ್ಲಿ ಭಗವಂತನು ಸಮ್ಮುಖದಲ್ಲಿಲ್ಲ. ಗೀತೆಯ ಭಗವಂತನು ಸಮ್ಮುಖದಲ್ಲಿದ್ದರು ಸ್ವರ್ಗವನ್ನು ರಚಿಸಿ ಹೊರಟು ಹೋದರೆಂದು ಹೇಳುತ್ತಾರೆ ಅಂದಾಗ ಆ ಗೀತೆಯನ್ನು ಕೇಳುವುದರಿಂದ ಯಾವುದೇ ಮನುಷ್ಯರು ಸ್ವರ್ಗವಾಸಿಗಳಾಗಲು ಸಾಧ್ಯವೇ? ಸಾಯುವ ಸಮಯದಲ್ಲಿಯೂ ಸಹ ಮನುಷ್ಯರಿಗೆ ಗೀತೆಯನ್ನು ತಿಳಿಸುತ್ತಾರೆ, ಮತ್ಯಾವುದೇ ಶಾಸ್ತ್ರಗಳನ್ನು ಹೇಳುವುದಿಲ್ಲ. ಗೀತೆಯಿಂದ ಸ್ವರ್ಗದ ಸ್ಥಾಪನೆಯಾಗಿದೆ ಎಂದು ತಿಳಿದು ಗೀತೆಯನ್ನೇ ತಿಳಿಸುತ್ತಾರೆ. ಅಂದ ಮೇಲೆ ಆ ಗೀತೆ ಒಂದಿರಬೇಕಲ್ಲವೇ? ಅನ್ಯ ಧರ್ಮಗಳೆಲ್ಲವೂ ಕೊನೆಯಲ್ಲಿ ಬಂದಿವೆ. ನೀವು ಸ್ವರ್ಗವಾಸಿಗಳಾಗಿರುತ್ತೀರೆಂದು ಅನ್ಯರ್ಯಾರೂ ಹೇಳಲು ಸಾಧ್ಯವಿಲ್ಲ. ಮತ್ತೆ ಮನುಷ್ಯರಿಗೆ ಗಂಗಾ ಜಲವನ್ನು ಕುಡಿಸುತ್ತಾರೆ, ಜಮುನಾ ಜಲವನ್ನು ಕುಡಿಸುವುದಿಲ್ಲ. ಗಂಗಾ ಜಲಕ್ಕೆ ಮಹತ್ವಿಕೆ ಇದೆ. ಅನೇಕ ವೈಷ್ಣವರು ಹೋಗುತ್ತಾರೆ, ಮಡಿಕೆಗಳನ್ನು ತುಂಬಿಸಿಕೊಂಡು ಬರುತ್ತಾರೆ, ನಂತರ ಅದರಲ್ಲಿಂದ ಒಂದೊಂದು ಹನಿಯನ್ನು ತೆಗೆದು ಅದರಿಂದ ಎಲ್ಲಾ ರೋಗಗಳು ನಿವಾರಣೆಯಾಗಲೆಂದು ಕುಡಿಯುತ್ತಿರುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನಾಮೃತದ ದಾರಿಯಾಗಿದೆ. ಇದರಿಂದ 21 ಜನ್ಮಗಳ ದುಃಖವು ನಿವಾರಣೆಯಾಗುತ್ತದೆ. ನೀವು ಚೈತನ್ಯ ಜ್ಞಾನಗಂಗೆಯರು ಅಂತ್ಯದಲ್ಲಿ ಬಂದಿರಬೇಕು. ಆ ನೀರಿನ ನದಿಗಳಂತೂ ಇದ್ದೇ ಇದೆ. ಯಾವುದೇ ನೀರನ್ನು ಕುಡಿಯುವುದರಿಂದ ದೇವತೆಗಳಾಗಿ ಬಿಡುತ್ತಾರೆಯೇ? ಇಲ್ಲಿ ಯಾರೇ ಸ್ವಲ್ಪ ಜ್ಞಾನ ಕೇಳಿದರೂ ಸ್ವರ್ಗಕ್ಕೆ ಹಕ್ಕುದಾರರಾಗಿ ಬಿಡುತ್ತಾರೆ. ಇವರು ಜ್ಞಾನ ಸಾಗರ ತಂದೆಯ ಜ್ಞಾನ ಗಂಗೆಯರಾಗಿದ್ದಾರೆ. ಜ್ಞಾನ ಸಾಗರ ಗೀತಾ ಜ್ಞಾನದಾತ ಒಬ್ಬ ಶಿವನಾಗಿದ್ದಾರೆ, ಕೃಷ್ಣನಲ್ಲ. ಸತ್ಯಯುಗದಲ್ಲಿ ಯಾರಿಗಾದರೂ ಜ್ಞಾನವನ್ನು ಕೊಡಲು ಅಲ್ಲಿ ಯಾರು ಪತಿತರಿರುವುದಿಲ್ಲ. ಇದೆಲ್ಲವನ್ನು ತಂದೆಯೇ ತಿಳಿಸುತ್ತಾರೆ. ಹೇ ಅರ್ಜುನ, ಹೇ ಸಂಜಯ ಎಂದು ಪ್ರಸಿದ್ಧವಾಗಿ ಬಿಟ್ಟಿದೆ. ಬರೆಯುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ, ನಿಮಿತ್ತರಾಗಿದ್ದಾರೆ. ಈಗ ಶಿವ ಜಯಂತಿಯು ಬರುತ್ತದೆ ಎಂದರೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು. ಶಿವ ನಿರಾಕಾರನಾದರು ಅವರಿಗೆ ಜ್ಞಾನ ಸಾಗರ ಆನಂದ ಸಾಗರನೆಂದು ಹೇಳಲಾಗುತ್ತದೆ. ಆದರೆ ಕೃಷ್ಣನಿಗೆ ಹೀಗೆ ಹೇಳಲಾಗುವುದಿಲ್ಲ. ಶಿವ ಪರಮಾತ್ಮನೇ ಜ್ಞಾನ ಕೊಡುತ್ತಾರೆ, ದಯೆ ತೋರಿಸುತ್ತಾರೆ. ಜ್ಞಾನವೇ ದಯೆಯಾಗಿದೆ. ಶಿಕ್ಷಕರು ದಯೆ ತೋರಿಸಿ ಓದಿಸುತ್ತಾರೆಂದರೆ ಬ್ಯಾರಿಸ್ಟರ್ ಇಂಜಿನಿಯರ್ ಆಗಿಬಿಡುತ್ತಾರೆ. ಸತ್ಯಯುಗದಲ್ಲಿ ದಯೆ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಮೊಟ್ಟ ಮೊದಲು ನಿರಾಕಾರ ಜ್ಞಾನಸಾಗರ ಶಿವ ಜಯಂತಿಯೇ ಗೀತಾ ಜಯಂತಿಯೋ, ಹಾಗೂ ಸತ್ಯಯುಗಿ ಸಾಕಾರ ಕೃಷ್ಣ ಜಯಂತಿಯೇ ಗೀತಾ ಜಯಂತಿಯೇ ಎಂಬುದು ಸಿದ್ಧ ಮಾಡಬೇಕು. ಇದನ್ನು ನೀವು ಮಕ್ಕಳು ಸಿದ್ಧ ಮಾಡಬೇಕಾಗಿದೆ. ನಿಮಗೆ ತಿಳಿದಿದೆ ಯಾರೆಲ್ಲ ಸಂದೇಶಕ ಮುಂತಾದವರು ಬರುತ್ತಾರೆ, ಅವರು ಪಾವನರನ್ನಾಗಿ ಮಾಡುವುದಿಲ್ಲ. ದ್ವಾಪರದಿಂದ ಮಾಯೆಯ ರಾಜ್ಯವಾಗುವುದರಿಂದ ಎಲ್ಲರೂ ಪತೀತರಾಗಿ ಬಿಡುತ್ತಾರೆ. ನಂತರ ಯಾವಾಗ ಕಷ್ಟಗಳಿಗೊಳಗಾಗುತ್ತಾರೆಯೋ ಆಗ ನಾವು ಹೋಗಬೇಕೆಂದು ಬಯಸುತ್ತಾರೆ. ಯಾವ ಧರ್ಮ ಸ್ಥಾಪನೆ ಮಾಡುತ್ತಾರೆಯೋ ಅದು ಮತ್ತೆ ವೃದ್ಧಿಯನ್ನು ಹೊಂದುತ್ತದೆ. ಪವಿತ್ರತೆಯ ಬಲದಿಂದ ಧರ್ಮಸ್ಥಾಪನೆ ಮಾಡುತ್ತಾರೆ, ಆದರೆ ಮತ್ತೆ ಅಪವಿತ್ರರಾಗಲೇಬೇಕಾಗಿದೆ. ಮುಖ್ಯವಾಗಿ 4 ಧರ್ಮಗಳಿವೆ, ಇದರಿಂದಲೇ ವೃದ್ಧಿಯಾಗುತ್ತದೆ. ರೆಂಬೆ ಕೊಂಬೆಗಳು ಹೊರಡುತ್ತವೆ. ಶಿವ ಜಯಂತಿ, ಗೀತಾ ಜಯಂತಿಯು ಸಿದ್ಧವಾದರೆ ಮತ್ತೆಲ್ಲಾ ಶಾಸ್ತ್ರಗಳು ಹಾರಿ ಹೋಗುತ್ತವೆ, ಏಕೆಂದರೆ ಅವು ಮನುಷ್ಯರಿಂದ ಮಾಡಲ್ಪಟ್ಟಿದೆ. ವಾಸ್ತವದಲ್ಲಿ ಭಾರತದ ಶಾಸ್ತ್ರವು ಒಂದೇ ಗೀತೆಯಾಗಿದೆ. ಪ್ರಿಯಾತಿಪ್ರಿಯ ತಂದೆಯು ಇಷ್ಟು ಸಹಜ ಮಾಡಿ ತಿಳಿಸುತ್ತಾರೆ. ಅವರದು ಶ್ರೇಷ್ಠಾತಿಶ್ರೇಷ್ಠ ಮತವಾಗಿದೆ. ನೀವೀಗ ಇದನ್ನು ಸಿದ್ಧ ಮಾಡಿ ತೋರಿಸಬೇಕು. ನಿರಾಕಾರ ಜ್ಞಾನ ಸಾಗರ ಶಿವ ಜಯಂತಿಯೋ, ಗೀತಾ ಜಯಂತಿಯೋ, ಸತ್ಯಯುಗಿ ಸಾಕಾರ ಕೃಷ್ಣನ ಜಯಂತಿಯೋ, ಗೀತಾ ಜಯಂತಿಯೋ, ಇದಕ್ಕಾಗಿ ದೊಡ್ಡ ಸಮ್ಮೇಳನವನ್ನು ಮಾಡಬೇಕು. ಅದರಿಂದ ಈ ಮಾತು ಸಿದ್ಧವಾಗಲಿ. ಆಗ ಮತ್ತೆಲ್ಲ ಪಂಡಿತರು ಬಂದು ನಿಮ್ಮಿಂದ ಗುರಿಯನ್ನು ಪಡೆದುಕೊಳ್ಳುತ್ತಾರೆ. ಶಿವ ಜಯಂತಿಯಲ್ಲಿ ಏನಾದರೂ ಮಾಡಬೇಕಲ್ಲವೇ? ಹಿಂದೂ ಮಹಾಸಭೆಯವರಿಗೆ ತಿಳಿಸಿ. ಅವರದು ದೊಡ್ಡ ಸಂಸ್ಥೆಯಾಗಿದೆ. ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಈಗ ಉಳಿದೆಲ್ಲ ಸಭೆಗಳು ಇರುವುದಿಲ್ಲ. ಇವೆಲ್ಲ ಸಭೆಗಳು ಸಂಗಮ ಯುಗದಲ್ಲೇ ಅಂದಾಗ ಮೊಟ್ಟ ಮೊದಲು ಸಿದ್ಧ ಮಾಡಬೇಕು. ವಾಸ್ತವದಲ್ಲಿ ಆದಿ ಸನಾತನ ಸಭೆಯು ಈ ಬ್ರಾಹ್ಮಣರು ಪಾಂಡವರಾಗಿದ್ದಾಗಿದೆ. ಪಾಂಡವರೇ ವಿಜಯವನ್ನು ಪಡೆದರು, ಮತ್ತೆ ಸ್ವರ್ಗವಾಸಿಗಳಾಗದರು. ಈಗಂತೂ ಯಾವುದೇ ಆದಿ ಸನಾತನ ದೇವಿ ದೇವತೆಗಳ ಸಭೆ ಎಂದು ಹೇಳಲು ಸಾಧ್ಯವಿಲ್ಲ. ದೇವತೆಗಳ ಸಭೆ ಎಂದೂ ಹೇಳುವುದಿಲ್ಲ, ಅದು ಸ್ವರ್ಗವಾಗಿದೆ. ಕಲ್ಪದ ಸಂಗಮ ಯುಗದಲ್ಲಿ ಈ ಸಭೆಗಳಿತ್ತು. ಅದರಲ್ಲಿ ಒಬ್ಬ ಪಾಂಡವ ಸಭೆಯಾಗಿತ್ತು. ಯಾವುದೇ ಆದಿ ಸನಾತನ ಬ್ರಾಹ್ಮಣರ ಸಭೆ ಎಂದು ಹೇಳುತ್ತಾರೆ, ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಕೃಷ್ಣನ ಹೆಸರಿನ ಬ್ರಾಹ್ಮಣರಿಲ್ಲ. ಬ್ರಾಹ್ಮಣರ ಶಿಕೆಯು ಬ್ರಹ್ಮರವರ ಹೆಸರಲ್ಲಿದೆ. ಬ್ರಹ್ಮರವರ ಹೆಸರಿನಿಂದ ನೀವು ಬ್ರಾಹ್ಮಣ ಸಭೆ ಎಂದು ಹೇಳುತ್ತೀರಿ. ಈ ಮಾತುಗಳನ್ನು ತಿಳಿಸುವವರು ಸಹ ಬುದ್ಧಿವಂತರಾಗಿರಬೇಕು. ಇದರಲ್ಲಿ ಜ್ಞಾನದ ಪರಾಕಾಷ್ಠತೆ ಬೇಕು. ನಿರಾಕಾರ ಶಿವನೇ ಗೀತಾ ಜ್ಞಾನದಾತ, ದಿವ್ಯ ಚಕ್ಷು ವಿಧಾತನಾಗಿದ್ದಾರೆ. ಇವೆಲ್ಲವನ್ನೂ ಧಾರಣೆ ಮಾಡಿ ಮತ್ತೆ ಸಮ್ಮೇಳನಗಳನ್ನು ಮಾಡುತ್ತೇವೆ. ನಾವು ಸಿದ್ಧ ಮಾಡಿ ತಿಳಿಸುತ್ತೇವೆಂದು ಯಾರು ತಿಳಿಯುತ್ತೀರೋ ಅವರು ಪರಸ್ಪರದಲ್ಲಿ ಸೇರಬೇಕು. ಹೇಗೆ ಯುದ್ಧದ ಮೈದಾನದಲ್ಲಿ ಮೇಜರ್ ಕಮಾಂಡರ್ ಮೊದಲಾದವರು ಸಭೆಯಾಗುತ್ತದೆ, ಇಲ್ಲಿ ಮಹಾರಥಿಗಳಿಗೆ ಕಮಾಂಡರ್ ಎಂದು ಹೇಳಲಾಗುತ್ತದೆ. ತಂದೆಯು ರಚಯಿತ ನಿರ್ದೇಶಕನಾಗಿದ್ದಾರೆ, ಸ್ವರ್ಗದ ರಚನೆ ಮಾಡುತ್ತಾರೆ ಮತ್ತು ಮಹಾಸಭೆಯನ್ನು ತಯಾರಿಸಿ ಈ ಮಾತನ್ನು ತೆಗೆದುಕೊಳ್ಳಿ ಎಂದು ಆದೇಶ ನೀಡುತ್ತಾರೆ. ಗೀತೆಯ ಭಗವಂತನು ಸಿದ್ಧವಾದರೆ ನಂತರ ಎಲ್ಲರೂ ಅವರೊಂದಿಗೆ ಯೋಗವನ್ನಿಡಬೇಕೆಂದು ತಿಳಿಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಾರ್ಗದರ್ಶಕನಾಗಿ ಬಂದಿದ್ದೇನೆ, ನೀವು ಹಾರುವುದಕ್ಕಾದರೂ ಯೋಗ್ಯರಾಗಿ. ಮಾಯೆಯ ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟಿದೆ. ನನ್ನ ಜೊತೆ ಯೋಗವನ್ನಿಟ್ಟಾಗ ನೀವು ಆತ್ಮರು ಹಾರುತ್ತೀರಿ, ಪವಿತ್ರರಾಗುತ್ತೀರಿ. ಒಳ್ಳೆಯದು. ಮಧುರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ದಾದರ್ವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ಜ್ಞಾನಾಮೃತ ಧಾರೆಯಿಂದ ಎಲ್ಲರನ್ನೂ ನಿರೋಗಿ ಮತ್ತು ಸ್ವರ್ಗವಾಸಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕು. ತಂದೆಯ ಸಮಾನ ಮಾಸ್ಟರ್ ದಯಾಸಾಗರ ದಯಾ ಹೃದಯಗಳಾಗಬೇಕು. 2. ಜ್ಞಾನದ ಪರಾಕಾಷ್ಠತೆಯಿಂದ ಬುದ್ಧಿವಂತರಾಗಿ ಶಿವ ಜಯಂತಿಯ ಬಗ್ಗೆ ಸಿದ್ಧ ಮಾಡಿ ತಿಳಿಸಬೇಕು. ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ. ಗೀತಾ ಜ್ಞಾನದಿಂದಲೇ ಶ್ರೀಕೃಷ್ಣನ ಜನ್ಮವಾಗುತ್ತದೆ. ವರದಾನ: ದಿನಚರಿಯ ಪ್ರತಿ ಕರ್ಮದಲ್ಲಿ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿ ನಡೆಯುವಂತಹ ಪೂಜ್ಯ ಪವಿತ್ರ ಆತ್ಮ ಭವ. ಪೂಜ್ಯ ಪವಿತ್ರ ಆತ್ಮರ ಗುರುತು ಆಗಿದೆ ಅವರ ಪ್ರತಿ ಸಂಕಲ್ಪ, ಮಾತು, ಕರ್ಮ ಮತ್ತು ಸ್ವಪ್ನ ಯಥಾರ್ಥ ಅರ್ಥಾತ್ ಯುಕ್ತಿಯುಕ್ತವಾಗಿರುತ್ತದೆ. ಪ್ರತಿ ಸಂಕಲ್ಪದಲ್ಲಿ ಅರ್ಥವಿರುವುದು. ಹೀಗಲ್ಲ, ಸುಮ್ಮನೆ ಹೀಗೆ ಮಾತನಾಡಿದೆ, ಮಾತು ಹೊರಬಂದಿತು, ಮಾಡಿಬಿಟ್ಟೆ, ಆಗಿ ಹೋಯಿತು ಎಂದು. ಪವಿತ್ರ ಆತ್ಮ ಸದಾ ದಿನಚರಿಯ ಪ್ರತಿ ಕರ್ಮದಲ್ಲಿ ಯಥಾರ್ಥ ಯುಕ್ತಿಯುಕ್ತವಾಗಿರುತ್ತಾರೆ. ಆದ್ದರಿಂದ ಅವರ ಪ್ರತಿ ಕರ್ಮದ ಪೂಜೆಯೂ ಸಹ ಆಗುವುದು, ಅರ್ಥಾತ್ ಪೂರ್ತಿ ದಿನಚರಿಯ ಎದ್ದು ಆಗುವುದು. ಏಳುವುದರಿಂದ ಹಿಡಿದು ಮಲಗುವವರೆಗೂ ಭಿನ್ನ ಭಿನ್ನ ಕರ್ಮದ ದರ್ಶನವಾಗುವುದು. ಸ್ಲೋಗನ್: ಸೂರ್ಯವಂಶಿ ಆಗಬೇಕೆಂದರೆ ಸದಾ ವಿಜಯಿ ಮತ್ತು ಏಕರಸ ಸ್ಥಿತಿ ಮಾಡಿಕೊಳ್ಳಿ. ಓಂ ಶಾಂತಿ.